ಮನೆಗೆ ದೀಪ ಎಲ್ಲರ ಮನೆಯಲ್ಲೂ,
ಮಕ್ಕಳ ಮನೆಗೆ ದೀಪ ಎಲ್ಲರ ಮನೆಯಲ್ಲೂ.
ಅವರ ಬಯಕೆಗಳ ಬಲಿ ಕೊಡಬೇಡಿ, ನಗುತ್ತಾ ಬಾಳಲಿ ಮಕ್ಕಳು, ನಗುತ್ತಾ ಬಾಳಲಿ.
ಆಕಾಶವಾಣಿ ರಾಯಚೂರು, ಕೇಳಿ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು. ಮಕ್ಕಳ ಸಂರಕ್ಷಣೆ ಕುರಿತು ಮಾಹಿತಿ ಹಾಗೂ ಯಶೋಗಾಥೆಗಳ ಪರಿಚಯಾತ್ಮಕ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ನಿರ್ಮಾಣ ಮತ್ತು ಪ್ರಾಯೋಜಕರು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಮಾರ್ಗದರ್ಶನ ಸನ್ಮಾನ್ಯ ಶ್ರೀ ಎಸ್ಎನ್ ನಾಗರಾಜು, ಜಿಲ್ಲಾಧಿಕಾರಿಗಳು ರಾಯಚೂರು. ಪರಿಕಲ್ಪನೆ ನಿರ್ವಹಣೆ ಮತ್ತು ನಿರೂಪಣೆ ಕೆ ರಾಘವೇಂದ್ರ ಭಟ್. ಸಂಯೋಜಕರು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು.
ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು, ಮಕ್ಕಳ ಸಂರಕ್ಷಣೆ ಮತ್ತು ಮಕ್ಕಳ ಸಂರಕ್ಷಣೆ ಯಶೋಗಾಥೆಗಳ ಕುರಿತು ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾವಿಂದು 3ನೇ ಸರಣಿ ಕಾರ್ಯಕ್ರಮದಲ್ಲಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ಕಾರ್ಯಾಚರಣೆಯ ನಮ್ಮ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನಾ ಸಂಘದ ನಿರ್ದೇಶಕರಾದಂಥ ಶ್ರೀಯುತ ಮಂಜುನಾಥ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಅದೇ ಜೊತೆ ನಮ್ಮ ಕ್ಷೇತ್ರ ಕಾರ್ಯಕರ್ತರಾದಂಥ ನಮ್ಮ ರವಿಕುಮಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಇಡೀ ಭಾರತ ಸರ್ಕಾರ ಬಾಲಕಾರ್ಮಿಕ ಪದ್ಧತಿಯ ಸಂಪೂರ್ಣ ನಿರ್ಮೂಲನೆಗೆ ಪಣತೊಟ್ಟು ಕಾರ್ಮಿಕ ಇಲಾಖೆ, ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಇತರ ಎಲ್ಲ ಇಲಾಖೆಗಳ ಸಂಘಟಿತ ಪ್ರಯತ್ನದೊಂದಿಗೆ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆಯನ್ನು ಹೊರತಂದು ಎಲ್ಲ ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡುವಂಥ ಒಂದು ದೊಡ್ಡ ಪ್ರಕ್ರಿಯೆ ಕಾಲಿಟ್ಟಿದೆ. ಅದೇ ಹಿನ್ನೆಲೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕೂಡ ಕಳೆದ ಸುಮಾರು ವರ್ಷಗಳಿಂದ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನಾ ಸಂಘದ ಮುಖಾಂತರ ಬಾಲಕಾರ್ಮಿಕರನ್ನು ಬಿಡುಗಡೆ ಮಾಡಿ ಪುನರ್ವಸತಿ ಕೇಂದ್ರಕ್ಕೆ ತಂದು ಅವರಿಗೆ 1 ವರ್ಷಗಳ ಶಿಕ್ಷಣವನ್ನು ನೀಡಿ ನಂತರ ಅವರನ್ನು ಮುಖ್ಯ ಶಿಕ್ಷಣ ವಾಹಿನಿಗೆ ಕಳುಹಿಸಿ ಅವರ ಶಿಕ್ಷಣದ ಪ್ರಗತಿಯತ್ತ ಹಾಗೂ ತಮ್ಮ ಅಭಿವೃದ್ಧಿಯತ್ತ ಕಾಲಿಟ್ಟಿರುವಂಥ ಹಲವಾರು ಘಟನೆಗಳು, ಹಲವಾರು ಮಕ್ಕಳು ನಮ್ಮ ರಾಯಚೂರು ಜಿಲ್ಲೆಯಲ್ಲಿದ್ದಾರೆ. ಯಾವ ರೀತಿಯಲ್ಲಿ ಈ ಯೋಜನೆ ನಮ್ಮ ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ, ಅದರ ಪ್ರಕ್ರಿಯೆ ಏನು, ಯಾವ ರೀತಿಯಲ್ಲಿ ಅವರು ಅದನ್ನು ಅನುಸ್ಕರಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು ಅವರಿಂದಲೇ ನಾವು ತಿಳಿಯೋಣ. ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನಾ ಸಂಘದ ಮತ್ತು ಅದಕ್ಕೆ ಅನುಷ್ಠಾನ ಮಾಡುತ್ತಿರುವಂಥ ಸ್ವಯಂ ಸೇವಾ ಸಂಸ್ಥೆಗಳ ಪರಿಚಯವನ್ನು ಕೂಡ ನಮಗೆ ಹೇಳಲಿಕ್ಕಿದ್ದಾರೆ. ಸಾರ್ವಜನಿಕರು ಈ ಶಾಲೆಗಳ ಮತ್ತು ಪುನರ್ವಸತಿ ಕೇಂದ್ರಗಳ ಪ್ರಯೋಜನವನ್ನು ಪಡೆಯಲಿಕ್ಕೋಸ್ಕರ ಈ ಸರಣಿಯನ್ನು ನಿಮ್ಮ ಮುಂದಿಡುತ್ತಿದ್ದೇವೆ. ಸಾರ್ವಜನಿಕರು ದಯವಿಟ್ಟು ಈ ಸರಣಿಯನ್ನು ಕೇಳಿ ತಮ್ಮ ಅನುಭವ ಮತ್ತು ತಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳು ಕೂಡ ಈ ಸರಣಿಯಲ್ಲಿ ಅವಕಾಶ ಇದೆ. ತಮಗೆ ಅದಕ್ಕೆ ಆಹ್ವಾನಿಸುತ್ತಾ ಇವರನ್ನು ಮಾತಾಡಿಸೋಣ. ನಮ್ಮ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನಾ ಸಂಘ ಬಾಲಕಾರ್ಮಿಕ ಪದ್ಧತಿಯ ನಿರ್ಮೂಲನೆಗೆ ಯಾವ ರೀತಿ ಪಣತೊಟ್ಟು ಕೆಲಸ ಮಾಡ್ತಿದೆ ಅಂತೇಳಿ ಅವರನ್ನೇ ಕೇಳೋಣ. ನಮಸ್ಕಾರ ಮಂಜುನಾಥ ರೆಡ್ಡಿ ಅವರೇ.
ನಮಸ್ಕಾರ ಸರ್.
ನಮಸ್ಕಾರ ರವಿಕುಮಾರ್.
ನಮಸ್ಕಾರ
ಮಂಜುನಾಥ ರೆಡ್ಡಿ ಅವರೇ. ದಯವಿಟ್ಟು ಹೇಳಿ, ನಮ್ಮ ಜಿಲ್ಲೆಯಲ್ಲಿ NCLP ಅಂತ ಕೇಳ್ಪಟ್ಟಿದ್ದೆ ನಾನು. ಅಲ್ಲೊಮ್ಮೆ ನಿಮ್ಮ ಸ್ಟಿಕ್ಕರ್ಗಳು ಅದು ಇದು ಕೆಲಸ ಮಾಡ್ತಾ ಇದ್ರಿ, ಏನು ಈ NCLP ಅಂದರೆ?
ಸರ್, NCLP ಅಂದರೆ ನ್ಯಾಷನಲ್ ಚೈಲ್ಡ್ ಲೇಬರ್ ಪ್ರಾಜೆಕ್ಟ್ ಅಂದ್ಬಿಟ್ಟು, ಕನ್ನಡದಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಅಂದ್ಬಿಟ್ಟು, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಿಂದ ನಮ್ಮ ಜಿಲ್ಲೆಯಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಬಾಲಕಾರ್ಮಿಕ ಯೋಜನಾ ಸಂಘ ನಡೀತಾ ಇದೆ. ಈಗ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 18 ಬಾಲಕಾರ್ಮಿಕ ಪುನರ್ವಸಶಾಲೆಗಳು ನಡೀತಾ ಇದ್ದಾವೆ. ಸರ್, ಇದೊಂದು ರಿಜಿಸ್ಟರ್ಡ್ ಸಂಘ, ಮಾನ್ಯ ಜಿಲ್ಲಾಧಿಕಾರಿಗಳು ಇದಕ್ಕೆ ಅಧ್ಯಕ್ಷರಿರ್ತಾರೆ ಮತ್ತು ಒಟ್ಟು ಜಿಲ್ಲಾ ಮಟ್ಟದ 22 ಅಧಿಕಾರಿಗಳು ಇದರ ಒಂದು ಸದಸ್ಯರಿದ್ದು ಮತ್ತು ಅಧಿಕಾರೇತರ ಸದಸ್ಯರು ಕೂಡ ನಮ್ಮ ಯೋಜನಾ ಸಂಘದಲ್ಲಿ ಸದಸ್ಯರಿದ್ದಾರೆ. ಈ ಯೋಜನೆಯ ಪ್ರಮುಖ ಉದ್ದೇಶ ಬಂದ್ಬಿಟ್ಟು 14 ವರ್ಷದೊಳಗಿನ ಮಕ್ಕಳು ಅಪಾಯಕಾರಿ ಮತ್ತು ಅಪಾಯಕಾರಿ ಅಲ್ಲದ ಉದ್ಯಮಗಳಲ್ಲಿ ಕೆಲಸ ನಿರ್ವಹಿಸುವಂತಿಲ್ಲ. ಬಾಲಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಒಂದು ಅಡಿಯಲ್ಲಿ ಕಡ್ಡಾಯವಾಗಿ 14 ವರ್ಷದೊಳಗಿನ ಮಕ್ಕಳನ್ನು ಯಾವುದೇ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತಿಲ್ಲ.
ಆ ಹಿನ್ನೆಲೆಯಲ್ಲಿ ಈ ಕಾಯ್ದೆಯನ್ನು ಅನುಷ್ಠಾನ ಮಾಡುವ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಯೋಜನಾ ಸಂಘ ರಚಿಸಿ ತನ್ಮೂಲಕ ಮಕ್ಕಳನ್ನು ಮುಖ್ಯ ಶಿಕ್ಷಣ ವಾಹಿನಿಗೆ ತರುವ ಮುಖಾಂತರ ಬಾಲಕಾರ್ಮಿಕ ಪದ್ಧತಿಯ ಸಂಪೂರ್ಣ ನಿರ್ಮೂಲನೆಗೋಸ್ಕರ ಈ ಸಂಘ ಯಾವಾಗ ಪ್ರಾರಂಭ ಆಯಿತು ಈ ಯೋಜನೆ?
ಸರ್, 1994-1999 ಈ ಯೋಜನೆ ಒಂದು ಸ್ಟಾರ್ಟ್ ಆಯಿತು. ಆದರೆ ನಮ್ಮ ಶಾಲೆಗಳು ಪ್ರಾರಂಭವಾಗಿರತಕ್ಕಂಥದ್ದು 2001-2012 ಸಾಲಿನವರೆಗೂ ಒಟ್ಟು 8,630 ಮಕ್ಕಳನ್ನು ಮುಖ್ಯವಾಹಿನಿಗೆ ತಂದಿದ್ದೇವೆ. ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ನಮ್ಮ ರಾಯಚೂರು ಜಿಲ್ಲೆ ಅತ್ಯಂತ ಹೆಚ್ಚು ಮಕ್ಕಳನ್ನು ಮುಖ್ಯವಾಹಿನಿಗೆ ತಂದಿರತಕ್ಕಂಥಕ್ಕೆ ನಮ್ಮ ರಾಯಚೂರು ಜಿಲ್ಲೆಗೆ
ಸಲ್ಲಿಸುತ್ತೇವೆ. ಸಂತೋಷ ವಿಚಾರ ಅಂತ ಹೇಳಿದರೆ ಶಾಲೆಯ ಹೊರಗಡೆ ಇದ್ದ ಮಕ್ಕಳನ್ನು ಒಳಗಡೆ ತರಲಿಕ್ಕೆ ನಿಮ್ಮ ಯೋಜನೆ ಹೆಚ್ಚಿನ ಪ್ರಯತ್ನ ಮಾಡಿದೆ ಇಡೀ ರಾಜ್ಯದಲ್ಲಿ.
ಎಸ್ ಸರ್.
ಈಗ ಮಂಜುನಾಥ್ ಅವರ, ಈ 8,630 ಜನ ಮಕ್ಕಳನ್ನು ತಾವು ಮುಖ್ಯ ಶಿಕ್ಷಣ ವಾಹಿನಿಗೆ ದಾಖಲಿಸಿದ್ದೀವಿ, ಅವರು ಎಂತೆಂಥ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ?
ಈ ಮೊದಲು ಮಕ್ಕಳು ಹೋಟೆಲ್, ಬಾರ್, ರೆಸ್ಟೋರೆಂಟ್, ಗ್ಯಾರೇಜ್, ಕಾಟನ್ ಸೀಡ್ಸ್, ಚಿಲ್ಲಿ, ಕನ್ಸ್ಟ್ರಕ್ಷನ್ ವರ್ಕ್, ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಮಕ್ಕಳನ್ನು ನಾವು ಕೆಲಸ ಮಾಡ್ತಕ್ಕಂಥದ್ದು ನೋಡ್ತೀವಿ. ನಮಗೀಗಾಗಲೇ ಗೊತ್ತಿದೆ, ಮಕ್ಕಳು ದುಡದೇ ಇರತಕ್ಕಂಥ ಕ್ಷೇತ್ರ ಯಾವುದೂ ಇಲ್ಲ. ಯಾವುದಾದ್ರೂ ಕ್ಷೇತ್ರ ತಗೊಳ್ಳಿ, ಮಕ್ಕಳು ಕಂಪಲ್ಸರಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಇದಿರ್ತಾರೆ. ಯಾಕಂದರೆ ನಮ್ಮ ರಾಯಚೂರು ಜಿಲ್ಲೆ ವ್ಯವಸಾಯ ಆಗಿರತಕ್ಕಂಥ ಕ್ಷೇತ್ರ ಆಗಿದೆ. ಅತಿ ಹೆಚ್ಚು ಮಕ್ಕಳು ಕೂಡ ನಾವು ಕೃಷಿ ಮತ್ತು ವ್ಯವಸಾಯ ಕ್ಷೇತ್ರದಿಂದ ಕೂಡ ಅತಿ ಹೆಚ್ಚು ಮಕ್ಕಳನ್ನು ನಾವು ಕೆಲಸದಿಂದ ಬಿಡುಗಡೆಗೊಳಿಸಿ ಶಿಕ್ಷಣದ ಮುಖ್ಯವಾಹಿನಿಗೆ ತರತಕ್ಕಂಥ ಕೆಲಸ ಮಾಡಿದೆ.
ಹೆಂಗೆ ಅವರು ಬಿಡಿಸಿ ಸೇರಿಸಿದ್ರೆ? ಏನು, ಅವ್ರು ಬಿಡಿಸಿದ ತಕ್ಷಣ ನೇರ ಸಾಲಾಗಿ ಸೇರಿಸಿದ್ರೆ ಅವ್ರು ಒಪ್ಕೊಂಡ್ಬಿಡ್ತಾರ? ಯಾವ ಏನು ಪ್ರಕ್ರಿಯೆ ಏನಾದ್ರೆ, ಹೇಗೆ ದಾರಿಗಳೇನು?
ಇಲ್ಲ ಸರ್, ಈಗ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿನ ರಚಿಸಿದ್ದೇವೆ. ಈಗ ತಾಲೂಕು ಮಟ್ಟದಲ್ಲಿ ಕೂಡ ಮಾನ್ಯ ತಹಸೀಲ್ದಾರ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿ ಕೂಡ ರಚನೆ ಮಾಡಿದ್ದು. ಈ ಒಂದು ತಂಡದೊಂದಿಗೆ ಅನಿರೀಕ್ಷಿತ ದಾಳಿ ಮಾಡಿಬಿಟ್ಟು ಅಲ್ಲಿ ಎಲ್ಲೆಲ್ಲಿ ಮಕ್ಕಳು ಕೆಲಸ ಮಾಡ್ತಿದ್ರು ಅಂತ ಪ್ರದೇಶದಲ್ಲಿ ದಾಳಿ ಮಾಡಿ ಆ ಮಗುವಿನ ಮೊದಲು ಕೆಲಸದಿಂದ ಬಿಡುಗಡೆಗೊಳಿಸತಕ್ಕಂಥದ್ದು. ಕೆಲಸದಿಂದ ಬಿಡುಗಡೆಗೊಳಿಸಿದ ನಂತರ ಆ ಮಗುವನ್ನ ಆಲ್ರೆಡಿ ಆ ಮಗು ಶಾಲೆಗೆ ಹೋಗ್ತಿತ್ತು ಅಂದ್ರೆ ಸರ್ಕಾರಿ ಶಾಲೆಗೆ ನಾವು ದಾಖಲು ಮಾಡ್ತಕ್ಕಂಥದ್ದು. ಆ ಮಗು ಸುಮಾರು 8 ತಿಂಗಳ 10 ತಿಂಗಳ ಅಥವಾ ಸುಮಾರು ತಿಂಗಳ ಕಾಲ ಡ್ರಾಪ್ ಔಟ್ ಆಗಿದ್ದು ಅಂದ್ರೆ ಅಂತ ಮಗುವನ್ನ ನಮ್ಮ NCLP ಶಾಲೆಗೆ ದಾಖಲು ಮಾಡಿಕೊಂಡು ಆ ಮಗುಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕಲ್ಪಿಸಿಬಿಟ್ಟು ಆ ಮಗುವಿನ ಒಂದು ಕಲಿಕಾ ಮಟ್ಟ ಮತ್ತು ವಯಸ್ಸು ನೋಡಿಬಿಟ್ಟು ನಂತರ ಮುಖ್ಯವಾಹಿನಿಗೆ ತೆರೆತಕ್ಕಂಥ ಕಾರ್ಯ ಆಗ್ತಾ ಇದೆ ಸರ್. 2013-14 ಸಾಲಿನಿಂದ ನಾವು ಮೊದಲು ಹತ್ತಿರದ ಸರ್ಕಾರಿ ಶಾಲೆಗೇ ಮೊದಲು ದಾಖಲು ಮಾಡಿಬಿಟ್ಟು ಆ ಮಗುವಿನ NCLP ಸೆಂಟ್ರಿಗೆ ತರಬೇತಿಗಾಗಿ ನಾವು ತೊಗೊಂಡ್ಕೊಂಡ ನಂತರ ಆ ಮಗುವಿನ ಕಡ್ಡಾಯ ಶಿಕ್ಷಣ ಕಾಯ್ದೆ ಪ್ರಕಾರ ಆ ಮಗು ಕಡ್ಡಾಯವಾಗಿ ಶಾಲೆಯಲ್ಲೇ ಇರಲೇಬೇಕಾಗುತ್ತೆ. ಆ ಮಗುಗೆ ಬೇಕಾಗಿರ್ತಕ್ಕಂಥ ಕಲಿಕೆಯನ್ನು ನೀಡಿಬಿಟ್ಟು ನೆಕ್ಸ್ಟ್ ಆ ಮಗುವನ್ನು ಮತ್ತೆ ಸರ್ಕಾರಿ ಶಾಲೆಗೆ ಕಳಿಸ್ತಕ್ಕಂಥ ಜವಾಬ್ದಾರಿ.
ನೀವು ತಾವು ಹೇಳಿದ್ರಿ, ಒಂದು ಕೆಲವೊಂದು ಮಕ್ಕಳನ್ನು ನೇರವಾಗಿ ಸರ್ಕಾರಿ ಶಾಲೆಗೆ ಸೇರಿಸ್ತೀರಿ, 8-10 ತಿಂಗಳು ಮಗು ಶಾಲೆ ಬಿಟ್ಟಿದ್ರೆ ಅವರನ್ನು NCLP ಶಾಲೆ ಅಂತ ಹೇಳಿದ್ರಿ. ಈ NCLP ಶಾಲೆ ಅಂದ್ರೆ ಏನದು? ಪುನರ್ವಸತಿ ಕೇಂದ್ರ? ಅಲ್ಲಿ ಏನೇನು ನಡೆಯುತ್ತೆ ಮತ್ತು ಅದನ್ನು ಯಾರು ನಡೆಸ್ತಾರೆ?
NCLP ಶಾಲೆ ಅಂದರೆ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಅಡಿಯಲ್ಲಿ ಬಾಲಕಾರ್ಮಿಕ ಪುನರ್ವಸತಿ ಶಾಲೆಗಳು ನಡೀತಾ ಇದ್ದಾವೆ. ಆ ಬಾಲಕಾರ್ಮಿಕ ಪುನರ್ವಸತಿ ಶಾಲೆಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಟ್ರಸ್ಟ್ಗಳಿಗೆ ನಾವು ಅದನ್ನು ನಡೆಸಲಿಕ್ಕೆ ಕೊಡ್ತಾ ಇದ್ದೀವಿ ಸರ್. ಪ್ರತಿ ಶಾಲೆಯಲ್ಲಿ 50 ಮಕ್ಕಳು ಇರ್ತಾರೆ ಸರ್. ಅವರಿಗೆ 2 ಎಜುಕೇಷನಲ್ ಟೀಚರ್ ಮತ್ತು 1 ವೊಕೇಷನಲ್ ಟೀಚರ್,
ಸುಮಾರು
ವೃತ್ತಿ ಕೌಶಲ್ಯ ತರಬೇತಿ ಶಿಕ್ಷಕರು.
8,630 ಜನ ಹಿಂಗೆ ಪುನರ್ವಸತಿ ಕೇಂದ್ರದಿಂದ ಹೋದವರು ಅಥವಾ ನೇರ ದಾಖಲಾದವರು ಇದ್ದಾರೆ?
8,630 ಮಕ್ಕಳು ನಮ್ಮ ಪುನರ್ವಸತಿ ಶಾಲೆಯಿಂದಲೇ ಮುಖ್ಯವಾಹಿನಿಗೆ
ಅವರು ಒಂದು ಎಷ್ಟು ತಿಂಗಳು ಇರುತ್ತೆ?
ಸುಮಾರು 1 ವರ್ಷದವರೆಗೂ ನಮ್ಮ
ಶಾಲೆಯಲ್ಲಿ ಇರ್ತಾರೆ. ಆ ಮಕ್ಕಳು ಈಗ ಪುನಃ ಶಿಕ್ಷಣವನ್ನು ಮುಂದುವರಿಸ್ತಾ ಇದ್ದಾರೆ ಅಥವಾ ಪುನಃ ಆ ಶಾಲೆಯಿಂದ ಬಿಟ್ಟಿರಬಹುದಾ?
ಈಗ ಆ ಮಕ್ಕಳು ಶಾಲೆಯಲ್ಲೇ ಇರ್ತಾರೆ ಸರ್. ಅನುಸರಣೆ ಮಾಡ್ತಕ್ಕಂಥದ್ದು ಪಾಲಪಾಗತಕ್ಕಂಥದ್ದು ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಶಿಕ್ಷಣ ಇಲಾಖೆ ಮಾಡ್ತಾ ಇದೆ. ಆ ಮಕ್ಕಳು ಈಗ ಬೇರೆ ಬೇರೆ ಅತ್ಯಂತ ಉನ್ನತ ಮಟ್ಟದ ಶಿಕ್ಷಣ ಕೂಡ ನಮ್ಮ ಶಾಲೆಯಿಂದ ಬಿಡುಗಡೆಗೊಳಿಸತಕ್ಕಂಥ ಮಕ್ಕಳು ಉನ್ನತ ಮಟ್ಟದಲ್ಲಿ ಕೂಡ ವಿದ್ಯಾಭ್ಯಾಸ ಮಾಡ ಘಟನೆ ಇದೆ. ಮತ್ತು ಬೇರೆ ಬೇರೆ ಮಕ್ಕಳಿಗೆ ಬೇರೆ ಬೇರೆ ಉದ್ಯೋಗಸ್ಥರಿಗೆ ಒಂದು ಅವರು ಕೂಡ ಏನು ಕಾಲ್ ಸೆಂಟರ್ ನಡೆಸೋದ್ರ ಮೂಲಕ ಬೇರೆಯವರಿಗೆ ಉದ್ಯೋಗವನ್ನು ನೀಡತಕ್ಕಂಥ ವ್ಯವಸ್ಥೆ ಕೂಡ ನಮ್ಮ ಬಾಲಕಾರ್ಮಿಕ ಶಾಲೆಯಿಂದ ಶಿಕ್ಷಣವನ್ನು ಪಡೆದಿರತಕ್ಕಂಥವ್ರು.
ಈ ಸ್ವಯಂ ಸೇವಾ ಸಂಸ್ಥೆಗಳು ಆ ಶಾಲೆಗಳನ್ನು ಯಾವ ರೀತಿ ನಡೆಸ್ತಾರೆ, ಅದನ್ನು ಹೇಗೆ ನೀವು ಅದನ್ನು ಮೌಲ್ಯಮಾಪನ ಮಾಡ್ತೀರಿ, ಅದನ್ನು ಹೇಗೆ ನೋಡಿಕೊಂಡು ಹೋಗುವ ವ್ಯವಸ್ಥೆ ಹೇಗಿದೆ ನಿಮ್ಮಲ್ಲಿ?
ಆ ಪಾಲಕಾರ್ಮಿಕ ಪುನರ್ವಸತಿ ಶಾಲೆಗಳನ್ನು ನೋಡಿಕೊಂಡು ಹೋಗಲಿಕ್ಕೆ ನಮ್ಮ 2 ಕ್ಷೇತ್ರಾಧಿಕಾರಿಗಳಿದ್ದಾರೆ. ಸರ್ಕಾರದ ವಿವಿಧ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಕೂಡ ಆ ತಾಲೂಕಲ್ಲಿ ಬಾಲಕಾರ್ಮಿಕ ಪುನರ್ವಸತಿ ಶಾಲೆಗಳಿಗೆ ಭೇಟಿ ನೀಡಿ ಮತ್ತು ಆ ಶಾಲೆಯಲ್ಲಿ ಏನು ಅವರು ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಪ್ರತಿ ಶಾಲೆ ಚೆನ್ನಾಗಿ ನಡಿಬೇಕು ಅಂದ್ಬಿಟ್ಟು ಆ ರೀತಿಯಲ್ಲಿ ಮೌಲ್ಯಮಾಪನವನ್ನು ಮಾಡ್ತಾರೆ. ಆ ಮೌಲ್ಯಮಾಪನ ಮಾಡೋದ್ರ ಮೂಲಕ ಶಾಲೆಯನ್ನು ಚೆನ್ನಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಒಂದು.
ಈ ಒಟ್ಟು ಶಾಲೆಗಳ ಪ್ರಗತಿ ಪರಿಶೀಲನೆಯನ್ನು ನೀವು ಮಾಡ್ತೀರಿ, ತಮ್ಮ ಕ್ಷೇತ್ರ ಅಧಿಕಾರಿಗಳು ಮಾಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಇದರ ಪ್ರಗತಿ ಪರಿಶೀಲನೆಯನ್ನು ನಿಮ್ಮ ಯೋಜನಾ ಸಂಘದ ಮುಖಾಂತರ ಯಾರು ಮಾಡ್ತಾರೆ ಮತ್ತು ಅದನ್ನು ಹೇಗೆ ನಡೆಸ್ತೀರಿ?
ಮಾನ್ಯ ಜಿಲ್ಲಾಧಿಕಾರಿಗಳು, ಇದಕ್ಕೆ ಒಂದು ಅಧಿಕಾರಿಗಳು ಇರ್ತಾರೆ, ಮತ್ತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಅಧಿಕಾರಿಗಳು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು, ತಹಶೀಲ್ದಾರರು ಈ ಥರ ನಮ್ಮ ಶಾಲೆಗೆ ಭೇಟಿ ನೀಡೋದ್ರ ಮೂಲಕ ಸಲಹೆ ಸೂಚನೆಗಳನ್ನು ಕೊಟ್ಟು ಆ ಶಾಲೆ ಉತ್ತಮವಾಗಿ ನಡಲಿಕ್ಕೆ ಅವರು ಸಲಹೆ ಸೂಚನೆ ಕೊಡ್ತಾ ಇರ್ತಾರೆ. ಮತ್ತು ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕಾರಿ ಸಮಿತಿ ನಡೆಸೋದ್ರ ಮೂಲಕ ಕಾರ್ಯಕಾರಿ ಸಮಿತಿಯಲ್ಲಿ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ನಿರ್ಣಯಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಶಾಲೆಗಳನ್ನು ಉತ್ತಮ ಮಟ್ಟದಲ್ಲಿ ಗುಣಾತ್ಮಕವಾಗಿ ನಡೆಸಿಕೊಳ್ಳಲು ಸಲಹೆ ಸೂಚನೆಗಳು.
ರೆಡ್ಡಿಯವರೇ, ತಾವು ಹೇಳಿದ್ರಿ ಕಾರ್ಯಕಾರಿ ಸಮಿತಿ ಅನ್ನುವಂಥದ್ದು, ಕಾರ್ಯಕಾರಿ ಸಮಿತಿ ಅನ್ನುವಂಥದ್ದು ಏನದು, ನಿಮ್ಮ ಸಂಘದ ಒಳಗಡೆ ಇರುವ ಸಮಿತಿನ?
ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರತಕ್ಕಲ್ಲಿ ಕಾರ್ಯಕಾರಿ ಸಮಿತಿನೂ ಇದೆ, ಮತ್ತೆ ಸಲಹಾ ಸಮಿತಿ ಕೂಡ ಇದೆ.
ಈ ಸಮಿತಿಗಳು ಇದರ ಒಟ್ಟು ಶಾಲೆಗಳ
ಮೌಲ್ಯಮಾಪನ ಮಾಡ್ತಕ್ಕಂಥ ನಮ್ಮ ಕಾರ್ಯಕಾರಿ ಸಮಿತಿ ಮತ್ತು ಸಲಹಾ ಸಮಿತಿಯ ಸದಸ್ಯರುಗಳು ನಾವು ಆಗಾಗ್ಗೆ ಸಭೆಯನ್ನು ಅವರು ತೆಗೆದುಕೊಂಡು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಸರಿಯಾದ ಮಾರ್ಗದಲ್ಲಿ ಗುಣಾತ್ಮಕವಾಗಿ ಶಿಕ್ಷಣ ನೀಡೋದ್ರ ಮೂಲಕ ನಮ್ಮ ಶಾಲೆಗಳು ನಡೀತಾವೆ. ಸಾಮಾನ್ಯ ನಾಗರಿಕವಾಗಿ ಯಾವುದೇ ಒಬ್ಬ ಪ್ರಜೆ, ಒಬ್ಬ ಮಗು ಎಲ್ಲಾದರೂ ಕೆಲಸ ಮಾಡ್ತಕ್ಕಂಥದ್ದಿರಲಿ, ಅಂಥ ಮಗುವನ್ನು ಕೆಲಸದಿಂದ ಬಿಡುಗಡೆಗೊಳಿಸಿ ಆ ಮಗು ಶಾಲೆಗೆ ಹೋಗ್ತಾ ಇದ್ದಾರೆಂದರೆ ಸರ್ಕಾರಿ ಶಾಲೆಗೇ ಸೇರಿಸ್ತಕ್ಕಂಥ, ಆ ಥರ 10 ತಿಂಗಳು ಗ್ಯಾಪ್ ಆಗಿತ್ತು, 1 ವರ್ಷ ಗ್ಯಾಪ್ ಆಗಿತ್ತು, ಅಂಥ ಮಗುವನ್ನು ನಮ್ಮ ಬಾಲಕಾರ್ಮಿಕ ಪುನರ್ಶಾಲೆಯಲ್ಲಿ ಸೇರಿಸಲಿಕ್ಕೆ ನೇರವಾಗಿ ಸ್ವಯಂ ಸೇವಾ ಸಂಸ್ಥೆಗೆ ಹೋಗಿಬಿಟ್ಟು ಅಲ್ಲಿ ಆ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಭೇಟಿ ಮಾಡಿ ಆ ಮಗುವಿನ ಸೇರಿಸ್ತಕ್ಕಂಥ ಜವಾಬ್ದಾರಿ ಕೂಡ ಪ್ರತಿಯೊಬ್ಬ
ಸೇರಿಸ್ಬೋದು. ಕೇಳುಗರೆ, ದಯವಿಟ್ಟು ಎಲ್ಲ ಸಾರ್ವಜನಿಕರು ಅರ್ಥ ಮಾಡಿಕೊಳ್ಬೇಕು, ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಈಗಾಗಲೇ ನಮ್ಮ ನಿರ್ದೇಶಕರು ಹೇಳಿದಂತೆ 18 ಶಾಲೆಗಳು ನಡೀತಾ ಇದ್ದಾವೆ, ಅದು ಸಾರ್ವಜನಿಕರ ಸಹಾಯ ಆಗುತ್ತೆ. ತಾವು ಅಂತ 14 ವರ್ಷದೊಳಗಿನ ಯಾವುದೇ ಮಗು ಇದ್ದರೂ ಕೂಡ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ಆಯಾ ಶಾಲೆಗಳಿಗೆ ದಾಖಲಿಸಬೇಕು ಅನ್ನೋದನ್ನು ನಿರ್ದೇಶಕರು ಹೇಳ್ತಾ ಇದ್ದಾರೆ. ಇನ್ನು ಇವರನ್ನು ಒಂದಷ್ಟು ಮಾತಾಡಿಸೋಣ. ನಮ್ಮ ಕ್ಷೇತ್ರ ಅಧಿಕಾರಿ ರವಿಕುಮಾರ್ ಇದ್ದಾರೆ. ರವಿಕುಮಾರ್ ಅವರೇ, ನಮಸ್ಕಾರ.
ನಮಸ್ಕಾರ.
ಹೇಳಿ ರವಿಯವರೇ, ತಾವು ಎಷ್ಟು ಶಾಲೆಗಳ ಜವಾಬ್ದಾರಿ ತಗೊಂಡು ಇದನ್ನು ನೋಡ್ತಾ ಇದ್ದೀರಿ?
ನನ್ನ ವ್ಯಾಪ್ತಿಯಲ್ಲಿ 12 ಶಾಲೆಗಳು.
ಈ 12 ಶಾಲೆಗಳನ್ನು ಯಾರು ನಡೆಸ್ತಾ ಇದ್ದಾರೆ?
ಸ್ವಯಂ ಸೇವಾ ಸಂಸ್ಥೆಗಳು.
ನಿಮಗೆ ಸಮಾಧಾನ ಇದೆಯಾ ಅವ್ರು ನಡೆಸ್ತಾ ಇರುವಂಥ ರೀತಿ ನೀತಿಗಳು?
ಸಮಾಧಾನ ಇದೆ, ಚೆನ್ನಾಗಿ ನಡೆಸ್ತಾ ಇದೆ. ಅವರಲ್ಲಿ ಅಲ್ಲೇನೇನ ಲೋಪದೋಷ ಕಂಡು ಬಂದಲ್ಲಿ ನಾವು ಅವರಿಗೆ ಕೊಡ್ತೀವಿ, ಆ ಲೋಪದೋಷಗಳನ್ನು ಅವರು ಎಲ್ಲ ತಿದ್ದುಕೊಂಡು ಪಾಲನ ವರದಿ ನೀಡುತ್ತಾರೆ. ಅಂತ ಲೋಪದೋಷಗಳು ಸರಿಪಡಿಸಿದ ಶಾಲೆಗಳನ್ನು ನಾವು ರದ್ದುಪಡಿಸಿ ಬೇರೆ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನಾವು ಬಿಡುಗಡೆ ಮಾಡಿ.
ಈಗ ಒಂದು ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ?
ಒಂದು ಶಾಲೆಯಲ್ಲಿ 50 ಮಕ್ಕಳು ಇರುತ್ತೆ, ಕಡ್ಡಾಯವಾಗಿ 50 ಮಕ್ಕಳು. ಆದರೆ ಮಕ್ಕಳು ಅಲ್ಲಿ 40 ಮಕ್ಕಳು ಆ ಏರಿಯಾದಲ್ಲಿ ಸಿಕ್ಕಾಗ ಮಾತ್ರ 40 ಮಕ್ಕಳನ್ನ ಸೇರಿಸಿ.
ಈ ಮಕ್ಕಳನ್ನು ಯಾರು ಕರ್ಕೊಬಂದರು ಮತ್ತು ಹೇಗೆ ಆ 40-50 ಮಕ್ಕಳು ಬಂದರು ಆ ಶಾಲೆಗೆ?
ಪ್ರತಿ 5 ವರ್ಷಕ್ಕೊಮ್ಮೆ ಬಾಲಕಾರ್ಮಿಕ ಸಮೀಕ್ಷೆಯನ್ನು ಕೈಗೊಳ್ಳುತ್ತೆ. 5 ವರ್ಷದಲ್ಲಿ 2 ಹಂತದಲ್ಲಿ ಸಮೀಕ್ಷೆಯನ್ನು ಕೈಗೊಳ್ಳುತ್ತೆ. ಜನವರಿ 2012ರಲ್ಲಿ ಮೊನ್ನೆ ಸಮೀಕ್ಷೆಯನ್ನು ಕೈಗೊಂಡು 4698 ಮಕ್ಕಳನ್ನು ಸಮೀಕ್ಷೆ ರಾಯಚೂರು ಜಿಲ್ಲೆಯಲ್ಲಿ ಮಕ್ಕಳು ಕಂಡು ಬಂದರು.
ಇವರೆಲ್ಲ ಶಾಲೆಯಿಂದ ಹೊರಗಡೆ
ಹೊರಗುಳಿದ ಮಕ್ಕಳು. ಅದರಲ್ಲಿ 1445 ಮಕ್ಕಳು ಅಪಾಯಕಾರಿ ಕ್ಷೇತ್ರದಿಂದ ಬಿಡುಗಡೆಗೊಂಡರು ಮತ್ತು 3250 ಮಕ್ಕಳು ಅಪಾಯಕಾರಿ ಅಲ್ಲದ ಕ್ಷೇತ್ರದಿಂದ ಎಲ್ಲ ಮಕ್ಕಳು ಕೆಲಸ ಮಾಡ್ತಕ್ಕಂಥ ಮಕ್ಕಳು. ಶಾಲೆ ಬಿಟ್ಟ ಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಇವೆ.
ಹಾಗಾದರೆ ಈಗ ಪ್ರತಿ ಶಾಲೆಯಲ್ಲಿ 40-50 ಮಕ್ಕಳು ಇವರನ್ನೆಲ್ಲ ಸಮೀಕ್ಷೆಯಲ್ಲಿ ಐಡೆಂಟಿಫೈ ಮಾಡಿದರು, ಅವರನ್ನು ಗುರುತಿಸಿದ್ರಿ, ಅವ್ರನ್ನ ಕರ್ಕೊಂಡು ಯಾರು ಬಂದರು ನಿಮ್ಮ ಶಾಲೆ? ಅವ್ರಿಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಶಾಲೆ ಇದೆ ಅಂತೇಳಿ?
ಸಮೀಕ್ಷೆಯಲ್ಲಿ ಅಂದರೆ ನಾವು ರಾಯಚೂರು ಜಿಲ್ಲೆಯಲ್ಲಿ 22 ಸ್ವಯಂ ಸೇವಕಗಳ ಮುಖಾಂತರ ರಾಯಚೂರು ಜಿಲ್ಲೆಯಲ್ಲಿ ಜನವರಿಯಲ್ಲಿ ಸಮೀಕ್ಷೆಯನ್ನು ಕೈಗೊಂಡು ಅದಕ್ಕೆ ಸೆಕ್ಷನ್ 17 ಆಫೀಸರ್ ಅಂದರೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿರೀಕ್ಷಣಾ ಅಧಿಕಾರಿಗಳು ಇರುತ್ತಾರೆ, ಅವರಿಂದ ಅವರಿಗೆ ನೋಡಲ್ ಅಧಿಕಾರಿ ಅಂತ ನೇಮಕ ಮಾಡಿ, ನಿರೀಕ್ಷಣಾ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿ ನೇಮಕ ಮಾಡಿ ಸ್ವಯಂ ಸೇವಾ ಸಂಸ್ಥೆ 198 ಸ್ವಯಂ ಸೇವಕರಿಂದ 22 ಸ್ವಯಂ ಸೇವಾ ಸಂಸ್ಥೆಗಳಿಗೆ 192 ಸ್ವಯಂ ಸೇವಕರಿಂದ ಸಮೀಕ್ಷೆಯನ್ನು ಕೈಗೊಂಡು ಜಿಲ್ಲೆಯಲ್ಲಿ ಈ ಸಮೀಕ್ಷೆಯನ್ನು ಕೈಗೊಳ್ಳಲಾಯಿತು.
ಓಕೆ, ಇಷ್ಟು ಮಕ್ಕಳು ನಿಮಗೆ ಗುರುತಿಸಿ. ಈ 40 ಮಕ್ಕಳು ಹೆಂಗೆ ಬಂದರು ಪ್ರತಿ ಶಾಲೆಯಲ್ಲಿ?
40 ಮಕ್ಕಳು ಈ ಸ್ವಯಂ ಸೇವಾ ಸಂಸ್ಥೆಗಳು ಹೋಗಿ ಆ ಪಾಲಕರನ್ನು ಪದಾಧಿಕಾರಿಗಳು ಹೋಗಿ ಆ ಮಕ್ಕಳ ಪಾಲಕರನ್ನು ಭೇಟಿ ಮಾಡಿ ಅವರನ್ನು ಮೋಟಿವೇಟ್ ಮಾಡಿ ಆ ಮಕ್ಕಳ
ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೀರಿ. ಹಾಗಾದರೆ ಓಕೆ, ಹಾಗಾದರೆ ರವಿಯವರೇ, ಈಗ ಉದಾಹರಣೆಗೆ ನಾನು ಒಬ್ಬ ತಂದೆಯಾಗಿ ಒಂದು ಮಗುವನ್ನು ಗ್ಯಾರೇಜ್ಗೆ ಹಾಕಿರ್ತೀನಿ, ಕೆಲಸಕ್ಕೆ ಹಾಕಿರ್ತೀನಿ, ನೀವು ಯಾರೋ ಬಂದು ಮಕ್ಕಳು ಶಾಲೆಗೆ ಸೇರಿಸಬೇಕು, ನೀವು ಹಂಗೆಲ್ಲ ನಡೆಸೋಂಗಿಲ್ಲ ಅಂತ ಏನೋ ಕಾನೂನು ಹೇಳಿದರೆ, ಆ ತಂದೆ ತಾಯಿಯನ್ನು ಹೆಂಗೆ ಮನವೊಲಿಸಿದ್ರಿ, ಅವ್ರು ಹೆಂಗೆ ಒಪ್ಪಿದ್ರು ಇಲ್ಲಿ ಕರ್ಕೊಂಬರಕ್ಕೆ?
ಮೊದಲು ಆ ತಂದೆ ತಾಯಿಗೆ ಬಾಲಕಾರ್ಮಿಕತೆಯಿಂದ ಆ ಮಗು ಕೆಲಸ ಮಾಡೋದ್ರಿಂದ ಆ ಮಗುವಿನ ದೈಹಿಕ ಮತ್ತು ಮಾನಸಿಕವಾಗಿ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ತಿಳುವಳಿಕೆಯನ್ನು ನೀಡ್ತೀವಿ ಮತ್ತು ಆ ಮಗು ಶಿಕ್ಷಣ ಪಡೆದರೆ ಯಾವ ರೀತಿ ಮುಂದೆ ಪ್ರಗತಿ ಹೊಂದಬಹುದು, ಇಲ್ಲದ್ರೆ ತಮ್ಮ ಥರನೇ ಒಬ್ಬ ಕೂಲಿಕಾರನಾಗಬಹುದು, ಮುಂದೆ ಮಗು ಶಿಕ್ಷಣ ಪಡೆದರೆ ಸರ್ಕಾರಿ ನೌಕರಿ ಸಿಗ್ತದಂತ ತಂದೆ ತಾಯಿಗಳಿಗೆ ಕೆಲವೊಬ್ಬರಿಗೆ ಕಲ್ಪನೆ ಇರುತ್ತೆ. ನೋಡಿ ಆ ಮಗು SSLC ಓದಿತ್ತು, ಕೆಲಸಕ್ಕೆ ಹೋಗಲ್ಲ, ಅದು ಇದು ಅಂತ ಕೆಲವು ಸಾಕಷ್ಟು ಪ್ರಶ್ನೆ ಆಗ್ತಾರೆ. ಆದರೆ ಶಿಕ್ಷಣ ಅಭಿವೃದ್ಧಿಗೆ ಸಂಕೇತ ಹೊರತು ನೌಕರಿಗೆ ಸಂಕೇತ ಅಲ್ಲ ಅಂತ ಹೇಳಿ ಮನವರಿಕೆ ಮಾಡಿ ಪಾಲಕರ ಮನವೊಲಿಸಿ ಕರ್ಕೊಂಡು.
ಈ ಕೆಲಸವನ್ನೆಲ್ಲ ಯಾರು ಮಾಡ್ತಾರೆ? ಸ್ವಯಂ ಸೇವಾ ಸಂಸ್ಥೆಗಳು ಮಾಡ್ತಾರೆ?
ಸ್ವಯಂ ಸೇವಾ ಸಂಸ್ಥೆಯವರು ಮಾಡ್ತಾರೆ. ಬಾಲಕಾರ್ಮಿಕ ದಾಳಿಯ ಸಮಯದಲ್ಲಿ ನಾವೇ ಪಾಲಕರನ್ನು ಭೇಟಿ ಮಾಡಿ ನಾವು ಅದನ್ನು ಕರ್ಕೊಂಡು ಬಂದು ಬಿಡ್ತೀವಿ.
ಓಕೆ, ಇದಕ್ಕೆ ನಿಮಗೆ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಮತ್ತು ಸ್ಥಳೀಯ ಉಳಿದ ಪಂಚಾಯತ್ನ ಸದಸ್ಯರು
ಎಲ್ಲರ ಸಹಕಾರ
ಸಿಗ್ತಾ ಇದೆ?
ಸಹಕಾರ ಸಿಗ್ತಾ ಇದೆ. ಪಾಲಕರಿಂದ ಆ ಪ್ರಶ್ನೆಗಳು ಬರ್ತಾ ಇದೆ.
ಇದಕ್ಕೇನು ಹೇಳ್ತೀರಿ ನೀವು?
ನಾವು ಅದೇ ಹೇಳ್ತೀವಲ್ಲ, ಅದು ಪಾಲಕರನ್ನ ಒಂದು ಒಳ್ಳೆ ರೀತಿಯಲ್ಲಿ ಮೋಟಿವೇಷನ್ ಏಕೆ ಬೇಕು ಅಂತ ಹೇಳಿ ಅವರಿಗೆ ತಿಳುವಳಿಕೆ ಹೇಳಿದ್ರೆ ಯಾವ ಪಾಲಕರಿಗೂ ತಮ್ಮ ಮಗುವನ್ನು ಕೆಲಸಕ್ಕೆ ಕಳಕ್ಕೆ ಆಸಕ್ತಿ ಇರೋದಿಲ್ಲ.
ಅವನಲ್ಲಿ ಎಷ್ಟು ಆಸಕ್ತಿ ಕೆರಳಿಸುವ
ರೀತಿಯಲ್ಲಿ ಮಾಡಿ ಆ ಪಾಲಕರಿಗೆ ತಿಳುವಳಿಕೆ ನೀಡಿದಾಗ ಎಲ್ಲ ತಂದೆ ತಾಯಿಗಳು ಶಾಲೆ ಕಳಿಸಲಿ.
ಮುಂದೆ ಕೂಲಿ ಆಗಿದ್ರು ಕೂಡ ಕೌಶಲ್ಯ ಆಧಾರಿತ ಕೂಲಿ ಕಾರ್ಮಿಕ ಆಗು ಅಂತ ಹೇಳಿ ಇದನ್ನ ಯಾರು ಎಂಜಿಒಸ್ ಮಾಡ್ತಾರೆ,
ಎಂಜಿಒಸ್ ಮಾಡ್ತಾ ಇದ್ದಾರೆ.
ಅದು ಯಶಸ್ವಿಯಾಗಿ ನಡೀತಾ ಇದೆ,
ಯಶಸ್ವಿಯಾಗಿ ನಡೀತಾ ಇದೆ.
ಈ ಶಾಲೆಗಳಿಗೆ ಬರ್ತಾರೆ, ಅದು ಮಕ್ಕಳಲ್ಲೇ ಉಳ್ಕೊಳ್ತಾರೆ ಅಥವಾ ಸಂಜೆ ಹೋಗ್ತಾರೆ?
ಈ ಹಿಂದೆ ಎಲ್ಲ ಶಾಲೆಗಳು ದಿನ ವಸತಿ ರಹಿತ ಶಾಲೆಗಳಿದ್ದು ನಮ್ಮ ಜಿಲ್ಲೆಯಲ್ಲಿ, ಈಗ 2012-13 ಸಾಲಿನಿಂದ ಎಲ್ಲ ಬಾಲಕಾರ್ಮಿಕ ಶಾಲೆಯನ್ನು ವಸತಿ ಸಹಿತ ಶಾಲೆಗಳನ್ನಾಗಿ.
ಕಾರಣ ಏನು ಅನಿಸಿದೆ ಮಾಡಲಿಕ್ಕೆ?
ಏಕೆಂದರೆ ಮಕ್ಕಳು ಮನೆಗೆ ಹೋದ ನಂತರ ಮತ್ತೆ ಮರಳಿ ಶಾಲೆಗೆ ಬರುವುದಿಲ್ಲ, ಮಾನಸಿಕವಾಗಿ ಟೈಮ್ ಬೇಕಾಗುತ್ತೆ. ಮತ್ತು ಇನ್ನೊಂದೇನಾಗುತ್ತೆ, ಹಳ್ಳಿಯಲ್ಲಿ ಹೆಚ್ಚಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಅಂದರೆ ಹತ್ತಿ ಮತ್ತು ತಂಬಾಕು ಹಾಗೂ ಮೆಣಸಿನ
ಬೀಜ
ಜಾಸ್ತಿ ಇರೋದ್ರಿಂದ ಇಲ್ಲಿ ಮಕ್ಕಳು ಒಂದ್ ದಿವಸ ಮನೆಗೆ ಹೋದ್ರೆ ಅಂದ್ರೆ ಇನ್ನೊಂದ್ ದಿವಸ ಹೊಲದಲ್ಲಿ ಕೆಲ್ಸಕ್ಕೆ ಹೋಗ್ತಾರೆ, ಮತ್ತೆ ಶಾಲೆಗೆ ಬರಲ್ಲ, ಆಸೆ ಬಂದ್ಬಿಡುತ್ತೆ. ಆದ ಕಾರಣ ಇಲ್ಲೇ ವಸತಿಯಲ್ಲಿ ಇದ್ರೆ ಆ ಮಕ್ಕಳನ್ನ ಪರಿವರ್ತನೆಗೊಳಿಸಬಹುದು. ಅದಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಬ್ಬರ ಸಂಯುಕ್ತಾಶ್ರಯದಲ್ಲಿ ಈ ವಸತಿ ಶಾಲೆಗಳನ್ನು ನಡೆಸ್ತಾ ಇದ್ದೀವಿ.
ಓಕೆ, ಇಡೀ 50-40 ಮಕ್ಕಳ ಒಂದು ಶಾಲೆಯ ದಿನಚರಿ ಹೇಗಿರ್ತದೆ, ಏನೇನು ಮಾಡ್ತಾರೆ ಅಲ್ಲಿ ಇಡೀ ಬೆಳಗ್ಗಿಂದ ರಾತ್ರಿ ತನಕ?
ಬೆಳಗ್ಗೆ ಅವರು ಎದ್ದು ತಮ್ಮ ದಿನಚರಿ ಚಟುವಟಿಕೆಗಳನ್ನು ಮುಗಿಸ್ಕೊಂಡು ಬೆಳಗ್ಗೆ ತಿಂಡಿ ಮಾಡ್ತಾರೆ. ಇಷ್ಟು ದಿವಸ ಕ್ಷೀರಭಾಗ್ಯ ಯೋಜನೆ ಇದ್ದಿದ್ದಿಲ್ಲ, ಮೊನ್ನೆ ಕ್ಷೀರಭಾಗ್ಯ ಯೋಜನೆ ಇದು ಮಾಡಿದ ಕಾರಣ ನಮ್ಮ ಬಾಲಕಾರ್ಮಿಕ ಶಾಲೆ ಮಕ್ಕಳಿಗೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದೆ.
ಹಾಗಾದ್ರೆ ಇದು ಸರ್ಕಾರಿ ಶಾಲೆಗೆ ಇದಕ್ಕೆ ಏನು
ಭಿನ್ನತೆ ಇಲ್ಲ?
ಎಲ್ಲ ಸೌಲಭ್ಯ,
ಎಲ್ಲ ಸೌಲಭ್ಯ,
ಜಾಗ ಒಂದು ಮಾತ್ರ ಬೇರೆ ಅಷ್ಟೇ
ಸಿಗ್ತಾ ಇದೆ. ಮತ್ತು ಅಲ್ಲಿಗಿಂತ ಹೆಚ್ಚಾಗಿ ಮಧ್ಯಾಹ್ನ ಬಿಸಿ ಊಟ ಮಾತ್ರ ಸಿಗುತ್ತೆ, ಇಲ್ಲಿ ಮಾತ್ರ 3 ಒಪ್ಪತ್ತು ಊಟ ಸಿಗ್ತಾ ಇದೆ, ಅಲ್ಲಿಗಿಂತ ಚೆನ್ನಾಗಿದೆ. ಸರ್ಕಾರಿ ಶಾಲೆಗೆ ನಮಗೆ ಅಂತಂದ್ರೆ ನಾವು ಓನ್ಲಿ ಸೇತು ಬಂದ ಕೆಲಸ ಮಾಡ್ತಾ ಇದ್ದೀವಿ ಅಷ್ಟೇ. ಇದು ಒಂದು ಶಾಲೆ ಅಲ್ಲ, ಇದು ಒಂದು ಪುನರ್ವಸತಿ ಕೇಂದ್ರ.
ಪುನರ್ವಸತಿ ಕೇಂದ್ರ
ಮಗು ಮತ್ತು ಶಾಲೆಗೆ ಇರುವ ಸೇತು ಬಂಧವಾಗಿ ಕೆಲಸ ನಿರ್ವಹಿಸುತ್ತೆ. ಎಲ್ಲಾ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಇರಬೇಕು. ಪೌಷ್ಟಿಕ ಆಹಾರ ಮತ್ತೆ
ಶಿಕ್ಷಣವನ್ನ ಹೇಗೆ ಅಲ್ಲಿ ಕಲಿಸಿರ್ತಾರೆ, ನಿಮ್ಮ ಟೀಚರ್ಸ್ ಹೇಗಿದ್ದಾರೆ?
ಶಿಕ್ಷಣ ನಮ್ಮಲ್ಲಿ ಈ ಹಿಂದೆ ಎಸ್ಎಸ್ಎಲ್ಸಿ ಪಿಯುಸಿ ಶಿಕ್ಷಕರನ್ನು ತಗೊಳ್ತಾ ಇದ್ದೀವಿ. ವಸತಿ ಶಾಲೆ ಇರೋದ್ರಿಂದ ಮಕ್ಕಳಿಗೆ ಹೆಚ್ಚಿನವಾಗಿ ಶಿಕ್ಷಣ ನೀಡುವ ಉದ್ದೇಶದಿಂದ ಎಲ್ಲ ಡಿಎಡ್ ಮತ್ತು ಬಿಎಡ್ ವಿದ್ಯಾರ್ಥಿಗಳನ್ನು ತಗೊಳ್ತಾ ಇದ್ದೀವಿ ಶಿಕ್ಷಕರನ್ನಾಗಿ. ಇವರಿಗೆ ಮೊದಲು ILO ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇವರಿಂದ ಪ್ರಕಟಗೊಂಡ ಅರಳು ಮಲ್ಲಿಗೆ ಎಂಬ ಪುಸ್ತಕದಿಂದ ಇವರಿಗೆ ಕಲಿಕಾಧಾರಿತ ಚಟುವಟಿಕೆ ಶಿಕ್ಷಣವನ್ನು ನಡೆಸ್ತಾ ಇದ್ದೀವಿ. ಒಂದು 6 ತಿಂಗಳು ಈ ಶಿಕ್ಷಣವನ್ನು ನೀಡಿ ನಂತರ ಸರ್ಕಾರಿ ಶಾಲೆಯ ಪಠ್ಯಪುಸ್ತಕವನ್ನು ಅವರಿಗೆ ಬೋಧನೆ ಮಾಡಿ ಆ ಮಕ್ಕವನ್ನು ಮುಖ್ಯವನಿಗೆ ತರ್ತಾರೆ. ಅದಕ್ಕಾಗಿನೇ ಫಸ್ಟ್ ಕಲಿಕಾಧಾರಿತ ಆ ಮಗುವಿಗೆ ಶಿಕ್ಷಣದಲ್ಲಿ ಆಸಕ್ತಿ ಮೂಡಲಿಕ್ಕೋಸ್ಕರನೇ ಕಲಿಕಾಧಾರಿತ ಚಟುವಟಿಕೆಯನ್ನು ಮೊದಲು ಮಾಡಿ ನಂತರ ಶಿಕ್ಷಣ ಇಲಾಖೆ ಇದು ಬೋಧನೆಯನ್ನು ಮಾಡ್ತೀವಿ.
ಸರ್ಕಾರಿ ಶಾಲೆ ಬೋಧನೆ, ಹಾಗಾಗಿ ವಾಪಸ್ ಅವನು ಸರ್ಕಾರಿ ಶಾಲೆಗೆ ಹೋದಾಗ ಅವನಿಗೆ ಏನು ವ್ಯತ್ಯಾಸ
ಕಾಣಬಾರದು,
ಕಾಣೋದಿಲ್ಲ. ನಿಮ್ಮ ನಿರ್ದೇಶಕರು ಹೇಳಿದ್ರು 8,000ಕ್ಕೂ ಹೆಚ್ಚು ಮಕ್ಕಳು, ಅವರನ್ನೆಲ್ಲ ತಾವು ನೋಡಿದ್ದೀರಿ, ಮಾತಾಡಿಸಿದ್ರು, ಅವರೆಲ್ಲ ಶಿಕ್ಷಣ ಮುಂದುವರಿಸ್ತಾ ಇದ್ದಾರೆ. ಏನ್ ಅನಿಸ್ತದೆ ನಿಮಗೆ ಅವರನ್ನು ನೋಡಿದಾಗ, ಅದ್ರಲ್ಲಿ ಏನಾದ್ರು ಉತ್ತಮವಾಗಿ ಸಾಧನೆ ಮಾಡಿದಂತ ಒಂದೆರಡು ಘಟನೆ ಹೇಳಿ?
ಒಂದು ಘಟನೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. 2002 ಒಂದು ಮಗು ಇಲ್ಲೇ LBS ನಗರ ಬಾಲಕಾರ್ಮಿಕ ಶಾಲೆಯಲ್ಲಿ ಫಾತಿಮಾ ಎಂಬ ಹುಡುಗಿ ವಿದ್ಯಾಭ್ಯಾಸ ಮಾಡ್ತಿದ್ದಳು. ಮನೆ ಕೆಲಸದಿಂದ ಬಿಡಿಸಿದಂಥ ಮಗು. ಆ ಮಗು ನನಗೆ 1 ವರ್ಷ ಇಲ್ಲಿತ್ತು ನಮ್ಮ ಬಾಲಕಾರ್ಮಿಕ ಶಾಲೆಯಲ್ಲಿ. ಮುಖ್ಯವಾಗಿ ತಂದರೆ ನಾವು ಕಂಟಿನ್ಯೂ ಟಚ್ ಇಲ್ಲ. ಆದರೆ ಒಂದು ದಿವಸ ನಾನು ಆಕಸ್ಮಿಕವಾಗಿ ರಾಯಚೂರು ಒಂದು ಕಾಲ್ ಸೆಂಟರ್ ನಡೆಸ್ತಾ ಇದ್ದಾಳೆ, ಅಂದರೆ ಉದ್ಯೋಗ ನೀಡುವ ವಿನಿಮಯ ಕೇಂದ್ರ ಈ ರೀತಿಯಲ್ಲಿ. ಅಲ್ಲಿ ನಾನು ಆಕಸ್ಮಿಕವಾಗಿ ಅಲ್ಲಿ ಬೇರೆ ಕೆಲಸ ನಿಮಿತ್ತ ಹೋಗಿದ್ದೆ ನಮ್ಮ ಗೆಳೆಯನ ಜೊತೆಗೆ. ಹೋದಾಗ ಆ ಮಗು ನನಗೆ ನಮಸ್ಕಾರ ಸರ್ ಅಂತ ಕೇಳ್ಕೊಂಡು, ನಾನು ಯಾರು ತಮ್ಮ ಪರಿಚಯ ಆಗಲಿಲ್ಲ ಅಂತ ಹೇಳ್ಕೊಂಡೆ. ಸರ್ ನಾನು ಈ ಥರ ಸರ್ ಈ ಇಸ್ವಿಯಲ್ಲಿ ಬಾಲಕಾರ್ಮಿಕ ಶಾಲೆಯಲ್ಲಿ ಓದ್ತಾ ಇದ್ದೆ, ತಾವು ಸಂದರ್ಶನಕ್ಕಾಗಿ ಬರ್ತಾ ಇದ್ದೀರಿ ಶಾಲೆಗೆ, ನಮಗೆಲ್ಲ ಸಲಹೆ ಸೂಚನೆಗಳನ್ನು ನೀಡಿದ್ರಿ, ಈಗ ಇಲ್ಲಿ ನಾನು ಒಂದು ಉದ್ಯೋಗ ವಿನಿಮಯ ಕೇಂದ್ರ ನಡೆಸ್ತಾ ಇದ್ದೀನಿ, ಸಾಕಷ್ಟು ಜನಕ್ಕೆ ಉದ್ಯೋಗ ನೀಡ್ತಾ ಇದ್ದೀನಿ, ಅಂಥದ್ದೇನೇನು ಇತ್ತಂದ್ರೆ ಯಾರನ್ನ ಇದ್ರೆ ಹೇಳ್ರಿ ಸರ್ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಕೊಂಡ್ರು. ಉನ್ನತ ಸ್ಥಾನದಲ್ಲಿದ್ದೆ, ನನಗೆ ಭಾಳ ಸಂತೋಷವಾಯಿತು.
ಓಕೆ ಸರಿ, ಕೇಳುಗರೆ ನೋಡಿ, ಬಾಲಕಾರ್ಮಿಕರಾಗಿ ಮನೆ ಕೆಲಸದಲ್ಲಿದ್ದಂಥ ಮಗುವನ್ನು ಈ ಯೋಜನೆ ಮುಖಾಂತರ ಬಿಡಿಸಿ ಶಾಲೆಗೆ ದಾಖಲಾದಂಥ ಮಗು ಇವತ್ತು ಇನ್ನು 100+ ಉದ್ಯೋಗ ಕೊಡುವ ಒಂದು ಕೇಂದ್ರ ನಡೆಸ್ತಾ ಇದ್ದಾಳೆ ಅಂತ ಹೇಳಿದ್ರೆ, ಶಿಕ್ಷಣದ ಪ್ರಾಮುಖ್ಯತೆ ಮತ್ತು ಶಿಕ್ಷಣದ ಅಗತ್ಯತೆ ನಮ್ಮ ಸಮಾಜದಲ್ಲಿ ಮಕ್ಕಳಿಗೆ ಎಷ್ಟಿದೆ ಅನ್ನೋದನ್ನು ರವಿಯವರು ಹೇಳಿದ ಒಂದು ಘಟನೆಯನ್ನು ತಿಳ್ಕೊಳ್ಬೇಕು. ಹಾಗೆ ರೆಡ್ಡಿಯವರು ಮಾತಾಡ್ತಾ ಹೇಳಿದರು, ಶಿಕ್ಷಣ ಇರುವಂಥದ್ದು ಸರ್ಕಾರಿ ಉದ್ಯೋಗಕ್ಕೋಸ್ಕರ ಅಲ್ಲ, ಅಭಿವೃದ್ಧಿಗೋಸ್ಕರ ಅನ್ನುವಂಥದ್ದು. ಸೊ ಅಭಿವೃದ್ಧಿಯ ಪರಿಕಲ್ಪನೆಯಿಂದ ಈ ಶಾಲೆಗಳನ್ನು ಇವರು ನಡೆಸ್ತಾ ಇದ್ದಾರೆ. ರವಿಯವರೇ, ಮುಂದೆ ಹೇಳಿ, ಒಟ್ಟು ನಮ್ಮ ಈ ಜಿಲ್ಲೆಯಲ್ಲಿ ಎಷ್ಟು ಶಾಲೆಗಳಿದ್ದಾವೆ?
ಒಟ್ಟು 18 ಶಾಲೆಗಳು. ರಾಯಚೂರಲ್ಲಿ 6 ಶಾಲೆಗಳಿದೆ,
6 ಶಾಲೆಗಳಿದೆ.
ಗ್ರಾಮಾಂತರದಲ್ಲಿ 3 ಶಾಲೆಗಳು,
ನಗರದಲ್ಲಿ
3 ಶಾಲೆ,
6 ಶಾಲೆ ರಾಯಚೂರಲ್ಲಿ. ಓಕೆ, ನಂತರ ಸಿಂಧನೂರಲ್ಲಿ ಎಷ್ಟಿದೆ?
ಸಿಂಧನೂರಿನಲ್ಲಿ ಮೂರು ಶಾಲೆ ನಡೀತಾ ಇದೆ.
ಸಿಂಧನೂರಲ್ಲಿ
ಮೂರು ಶಾಲೆ ನಡೀತಾ ಇದೆ.
ನಮ್ಮ ಲಿಂಗಸೂರಲ್ಲಿ?
ಲಿಂಗಸೂರಲ್ಲಿ ಐದು ಶಾಲೆಗಳು
ನಡೀತಾ ಇದೆ. ಮಾನವಿ?
ಒಟ್ಟು ಮೂರು ಶಾಲೆಗಳು. ಮಾನವಿ ಮೊನ್ನೆ ಹೊಸದಾಗಿ ಒಂದು ಶಾಲೆಯನ್ನು ಮಂಜೂರು ಮಾಡಿರುತ್ತೇವೆ.
ಈಗ ಮೂರಾಗಿದೆ.
ಮೂರಾಗಿದೆ.
ಓಕೆ,
18 ಶಾಲೆಯಲ್ಲಿ ಬಂದು ಒಟ್ಟು 900 ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ.
ಶಿಕ್ಷಣ ಪಡಿತಾ ಇದ್ದಾರೆ. ಅವರೆಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದಿಂದ ಕೆಲಸ ಮಾಡ್ತಾ
ಇದ್ದಾರೆ. ಎಸ್ ಸರ್, ಖಂಡಿತ.
ನಿಮಗೆ ಈ ಉಳಿದ ಅಧಿಕಾರಿಗಳು ಬೇರೆ ಬೇರೆ ಇಲಾಖೆಯವರೆಲ್ಲ ಇದ್ದಾರೆ ಅಂತ ತಾವು ಹೇಳಿದರೆ, ಅವರ ಸಹಕಾರ ಮತ್ತು ಸ್ಪಂದನೆ ಹೇಗಿದೆ?
ಸರ್, ನಾವು ಹೆಚ್ಚಿನ ಮಟ್ಟದಲ್ಲಿ ಅಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕಾರ್ಮಿಕ ಇಲಾಖೆ ಮತ್ತು ನಮ್ಮ ಯುನಿಸೆಫ್ನ ಅಧಿಕಾರಿಗಳು ಕೂಡ ನಾವು ಇದನ್ನು ಹೆಚ್ಚಿನ ಸಹಕಾರದೊಂದಿಗೆ ಈ ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಸಹಕಾರ ಆಗ್ತಿದೆ. ಇನ್ನೂ ಕೆಲವು ಅಧಿಕಾರಿಗಳು ಕೂಡ ಇದಕ್ಕೆ ಸಹಕಾರವನ್ನು ನೀಡುತ್ತಾ ಇರ್ತಾರೆ. ಮತ್ತು ಅವ್ರಿಗೆ ಅವ್ರದ್ದೇ ಆಗಿರ್ತಕ್ಕಂಥ ಜವಾಬ್ದಾರಿ ಇದೆ. ಆದರೂ ತಮ್ಮ ಅಲ್ಪ ಸಮಯದಲ್ಲಿ ಕೂಡ ಬಂದು ನಮ್ಮ ಒಂದು ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ ಮಾಡಲಿಕ್ಕೆ ಒಂದು ಸಹಕಾರವನ್ನು ನೀಡುತ್ತದೆ.
ತುಂಬ ಉನ್ನತ ಸ್ಥಾನಕ್ಕೆ ಹೋಗಿ ಬಾಲಕಾರ್ಮಿಕರಾಗಿದ್ದು ಇವತ್ತು ಉನ್ನತ ಸ್ಥಾನಕ್ಕೆ ಹೋಗಿರುವಂಥದ್ದು ನಿಮ್ಮ ಬೆಳಕಿಗೆ ಬಂದ ಹಾಗೆ.
ಆ ಥರದ ಒಂದು ಸುಮಾರು 40 ಘಟನೆಗಳು ಉನ್ನತ ಸ್ಥಾನದಲ್ಲಿ.
8,000 ಜನ ಮಕ್ಕಳು ಕೂಡ ಶಿಕ್ಷಣ ಮುಂದುವರಿಸ್ತಾ ಇದ್ದಾರೆ.
8,630 ಮಕ್ಕಳನ್ನು ಶಿಕ್ಷಣ ಪಡಿತಾರ ಅಂತ ಹೇಳಿ ಕಾಲ, ಕೆಲವೊಂದು ಮಕ್ಕಳು ಡ್ರಾಪ್ ಔಟ್ ಆಗಿದ್ರೆ ಆಗಿರ್ಬೋದು ಅವರ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಮಕ್ಕಳು ಶಿಕ್ಷಣ ಪಡಿತಾ ಮುಂದುವರಿಸ್ತಾ ಇದ್ದಾರೆ. ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಟಾಸ್ಕ್ ಫೋರ್ಸ್ ಕಮಿಟಿನ ರಚನೆ ಮಾಡಿದ್ವಿ,
ಕಾರ್ಯಪಡೆ.
ತಾಲೂಕು ಮಟ್ಟದಲ್ಲಿ ಮಾನ್ಯ ತಹಶೀಲ್ದಾರ ಅಧ್ಯಕ್ಷತೆಯಲ್ಲಿ ಕಾರ್ಯಪಡೆಯನ್ನ ರಚನೆ ಮಾಡಿದ್ವಿ. ಇದು ಈಗಾಗಲೇ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ 1986 ಕಲಂ 17 ನೇಮಕೊಂಡಿರತಕ್ಕಂಥ 11 ಇಲಾಖೆ ಅಧಿಕಾರಿಗಳನ್ನು ಕೂಡ ಈ ಒಂದು ಕಾರ್ಯಪಡೆಯಲ್ಲಿ ಸೇರಿಸಿಕೊಂಡಿದ್ದೇವೆ. ನಾವು ಈ ಕಾರ್ಯಪಡೆ ಮಾಡಬೇಕಾದ್ರೆ ಒಂದು ತಂಡದೊಂದಿಗೆ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು, ನಾವು ಎಲ್ಲಿ ರೈಡ್ಗೆ ಹೋಗಬೇಕು, ಈ ದಿನ ಯಾವ ಊರಲ್ಲಿ ಹೋಗಬೇಕು ಅಂತಕ್ಕಂಥದ್ದನ್ನು ಒಂದು ವ್ಯವಸ್ಥಿತವಾಗಿ ಮುಂಚಿತವಾಗಿಯೇ ನಾವು ಗುಪ್ತವಾಗಿಟ್ಟಿರ್ತೀವಿ ಸರ್. ಯಾಕಂದರೆ ಈಗ ಇವತ್ತು ಬರ್ತಾರೆ ಅಂತಂದಾಗ ಮತ್ತೆ ಅಲ್ಲಿ ಓಡಿಸ್ತಕ್ಕಂಥ ಮಾಲೀಕರು ಕೂಡ ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ನಾವು ದಾಳಿ ಮಾಡಬೇಕಾದ್ರೆ ಗುಪ್ತವಾಗಿ ಇಟ್ಕೊಂಡು ನಂತರ ಆಕಸ್ಮಿಕವಾಗಿ ದಾಳಿ ನಡೆಸ್ತೇವೆ. ದಾಳಿ ನಡೆಸಿ ಅಲ್ಲಿ ಮಕ್ಕಳೇನಾದರೂ ಕಂಡು ಬಂದಲ್ಲಿ ಆ ಮಗುವಿನ ಮೊದಲು ನಾವು ರೆಸ್ಕ್ಯೂ ಮಾಡ್ತೀವಿ. ರೆಸ್ಕ್ಯೂ ಮಾಡಿದ ನಂತರ ನಮ್ಮ ಈ ಕಾಯ್ದೆ ಪ್ರಕಾರ ಆ ಮಾಲೀಕನಿಗೆ ಏನು ದಂಡ ಆಗಬೇಕು ಮತ್ತು ಏನು ಶಿಕ್ಷೆ ವಿಧಿಸಬೇಕು ಅದನ್ನು ಇಲಾಖೆಗಳು ಮಾಡ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಈಗ 42 ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದಾವೆ ಸರ್. ಒಟ್ಟು ಈಗ 180,000 ಕಾರ್ಪಸ್ ಫಂಡನ್ನು ನಾವು ವಸೂಲು ಮಾಡಿದ್ದೆ ಮಾಲೀಕರಿಂದ. ಆ ಕಾರ್ಪಸ್ ಫಂಡು ನಮ್ಮ ಬಾಲಕಾರ್ಮಿಕ ಪುನರ್ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ನಾವು ಅದನ್ನು ಉಪಯೋಗಿಸ್ತಕ್ಕಂಥದ್ದು. ಒಟ್ಟು ಈಗ 42 ಪ್ರಕರಣಗಳಲ್ಲಿ ಈಗ ಏನು ಮಾಲೀಕರೇನು ಈಗ ಕೋರ್ಟು ಮನೆ ಅಲ್ದಾಡ್ತಕ್ಕಂಥ ಬೇರೆ ಬೇರೆ ಈಗ ಇನ್ನು ಕರ್ನಾಟಕ ಶಾಪ್ಸ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆಗ್ತಿದೆ. ಒಟ್ಟು 118 ಕೇಸ್ ಓದಾಡ್ತಾರೆ. ಯಾವಾಗ ಬೇಕಾದರೂ ದಾಳಿ ಮಾಡ್ಬೋದು. ಒಂದು ದಿನ ಇಟ್ಕೊಂಡ್ರು ಅಥವಾ 1 ಗಂಟೆ 1 ನಿಮಿಷ ಇಟ್ಕೊಂಡು ಕೂಡ ಅಪರಾಧನೆ 20,000 ದಂಡ ಮತ್ತು 3-1 ವರ್ಷದವರೆಗೆ ಜೈಲು ಶಿಕ್ಷೆ.
ರಾಯಚೂರಲ್ಲಿ 115 ಪ್ರಕರಣಗಳಿದ್ದಾವೆ.
ಮಾಲೀಕರಿಗೆ ನಾವು ಜನಜಾಗೃತಿ ಕಾರ್ಯಕ್ರಮಗಳನ್ನು ಮೂಡಿಸುವ ಮೂಲಕ, ಉದಾಹರಣೆ ಬೀದಿ ನಾಟಕ ಆಗಿರ್ಬೋದು, ಸ್ಟಿಕ್ಕರ್ ಮುದ್ರಣ ಆಗಿರ್ಬೋದು, ಪಾಂಪ್ಲೆಟ್ಸ್, ಮತ್ತು ನಾವು ಕಳೆದ ವರ್ಷ ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ದಿನದಂದು ಯುನಿಸೆಫ್ನ ತಂಡ ಮತ್ತು ನಮ್ಮ NSLP ತಂಡ ಜಂಟಿಯಾಗಿ ನಮ್ಮ ಜಿಲ್ಲಾದ್ಯಂತ ಒಟ್ಟು ಸುಮಾರು 5,000 ಹೆಚ್ಚಿನ ಮಾಲೀಕರಿಂದ ದೃಢೀಕರಣ ಪ್ರಮಾಣ ಪತ್ರವನ್ನು ನಾವು ಅವರಿಂದ ಸ್ವೀಕಾರ ಮಾಡಿದ್ವಿ. ಇನ್ನು ಮುಂದೆ ಆ ಮಾಲೀಕರು 14 ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಂಡಲ್ಲಿ ಕಡ್ಡಾಯವಾಗಿ ಅವರೇ ಈಗಾಗಲೇ ಕೊಟ್ಟಿರ್ತಕ್ಕಂಥ ದೃಢೀಕರಣದ ಪ್ರಮಾಣ ಪತ್ರದ ಆಧಾರದ ಮೇಲೆ ಪ್ರಕರಣ ದಾಖಲು ಮಾಡತಕ್ಕಂಥ ಕೆಲಸ ಕೂಡ, ಆ ದಾಖಲೆಗಳು ಈಗ ನಮ್ಮಲ್ಲಿದ್ದಾವೆ. ಅಂಥ ಪ್ರಕರಣಗಳು ಏನಾದರೂ ಕಂಡು ಬಂದಲ್ಲಿ ಈಗಾಗಲೇ ಸಲ್ಲಿಸಿರ್ತಕ್ಕಂಥ ದೃಢೀಕೃತ ಪ್ರಮಾಣ ಪತ್ರದ ಮೇಲೇ ನಾವು ಕ್ರಮ ಕೈಗೊಳ್ತೇವೆ.
ಈ ದೃಢೀಕರಣ ಪತ್ರ ಅವರ ಮಾಲೀಕರು ಯಾರಿಗೆ ಬರ್ಕೊಟ್ಟಿದ್ದಾರೆ?
ಮಾನ್ಯ
ಜಿಲ್ಲಾಧಿಕಾರಿ. ಇದು ಜಿಲ್ಲಾಧಿಕಾರಿಗಳ
ಗಮನದಲ್ಲಿದೆ.
ಓಕೆ, ರವಿ ಅವರೇ, ತಾವು ಹೇಳಿ ಜಾಗೃತಿ ಕಾರ್ಯಕ್ರಮಗಳು ಅಂತ ತಮ್ಮ ನಿರ್ದೇಶಕರು ಹೇಳಿದ್ದಾರೆ, ಎಂತೆಲ್ಲ ಜಾಗೃತಿ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಇದನ್ನು ಯಾರು ಮಾಡಿದ್ದಾರೆ?
ಸ್ವಯಂ ಸೇವಾ ಸಂಸ್ಥೆಗಳಿಂದ ಕಲಾತಂಡಗಳನ್ನು ರಚಿಸಿ ರಾಯಚೂರು ಜಿಲ್ಲೆಯಲ್ಲಿ 48 ಸ್ಥಳದಲ್ಲಿ ಬಾಲಕಾರ್ಮಿಕ ಕುರಿತು ಜನಜಾಗೃತಿ ಬೀದಿ ನಾಟಕಗಳ ಮುಖಾಂತರ ನಾವು ಅರಿವನ್ನು ನಡೆಸಿದ್ದೇವೆ. ಮತ್ತು 50 ಸ್ಥಳಗಳಲ್ಲಿ ಗೋಡೆ ಬರಹ, ಬಾಲಕಾರ್ಮಿಕ ನೇಮಿಸಿಕೊಂಡರೆ ಅಪರಾಧ ಎಂಬ ಬಗ್ಗೆ ಗೋಡೆ ಬರಹವನ್ನು ಬರೆಸಿ ಈ ವರ್ಷ 20,000 ಸ್ಟಿಕ್ಕರ್ ಅಂಟಿಸುವ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಹಳ್ಳಿ ಕ್ಷೇತ್ರದ ಹಳ್ಳಿಯಲ್ಲಾಗಲಿ ಪಟ್ಟಣದಲ್ಲಾಗಲಿ ಎಲ್ಲ ಕಡೆ ಸ್ಟಿಕ್ಕರ್ ಅಂಟಿಸುವ ಮುಖಾಂತರ ಜನರಲ್ಲಿ ಜಾಗೃತಿ ಮೂಡಿಸಬೇಕೆಂದು ತೀರ್ಮಾನಿಸಲಾಗಿದೆ. ಬಿಡುಗಡೆ ಹೊಂದಿದಾಗ ತಂದೆ ತಾಯಿಗಳು ಎಲ್ಲರೂ ನಮಗೆ ಬೈಗಳ ಮುಖಾಂತರನೇ ಪ್ರಾರಂಭ ಮಾಡ್ತಾರೆ. ಒಂದು ಸನ್ನಿವೇಶ ಹೇಳಕ್ಕೆ ಇಷ್ಟಪಡ್ಕೊಳ್ತೀನಿ. ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಮಾನವಿಯಲ್ಲಿ ಬಾಲಕಾರ್ಮಿಕ ದಾಳಿಯನ್ನು ಕೈಗೊಂಡಾಗ ಮಾನ್ಯ ತಹಸೀಲ್ದಾರರಿಗೆ ನಮಗೆ ಆ ಸೌಲಭ್ಯ ಇಲ್ಲ, ಈ ಸೌಲಭ್ಯ ಇಲ್ಲ ಅಂತೇಳಿ ಪ್ರಶ್ನೆಗಳು ಮಾಡಿ ಮುಖಾಂತರ ನಮಗೆ ಗೆರವನ್ನು ಹಾಕ್ಕೊಂಡ್ರು. ಆ ಸಮಯದಲ್ಲಿ ತಹಸೀಲ್ದಾರರು ಅವರಿಗೆಲ್ಲ ಪಾಲಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸೋದ್ರಿಂದ ಒಳ್ಳೆಯದಾಗುತ್ತೆ ಹೊರತು ಮತ್ತು ಇದೇ ಥರ ಮಗು ತಾವು ಆ ಮಗುನ ಶಾಲೆಗೆ ಸೇರಿಸ್ತಿಲ್ಲ ಅಂದರೆ ನಿಮ್ಮ ಮಗುವನ್ನು ಕೂಡ ಬಂದು ಮತ್ತು ನಾವು ಗ್ಯಾರೇಜ್ನಲ್ಲಿ ಆಗಲಿ ಎಲ್ಲೇ ಆಗಲಿ ಕೆಲಸ ಮಾಡ್ಬೋದು ಅಂತ ತಿಳುವಳಿಕೆ ನೀಡಿ ಹೇಳಿದರು. ನಂತರ ಪಾಲಕರು ಒಪ್ಕೊಂಡಿದ್ದಾರೆ, ಫಸ್ಟಿಗೆ ಬೈಕ್ ಕೊಳ್ತಾನೆ ಒಪ್ಕೊಂಡು.
ಈಗ ಈ ಪಾಲಕರು ಏನಂತ,
ಪಾಲಕರು ನಾವು ವಿವಿಧ ಪಾಲಕರ ಸಭೆಯಲ್ಲಿ ಹೋದಾಗ ಆ ಪಾಲಕರು ಹೇಳ್ತಾರೆ ಮಗು ನಮ್ಮ ಮೊದಲು ಮಗುಗೆ ಓದಕ್ಕೆ ಬರ್ತಾ ಇದ್ದಿದ್ದಿಲ್ಲ, ಈ ಮಗು ಚೆನ್ನಾಗಿ ರೀತಿಯಲ್ಲಿ ಓದ್ತಾ ಇದೆ, ಈ ಶಾಲೆ ನಂತರ ಮುಂದೆ ಶಿಕ್ಷಣ ಮುಂದುವರಿಸ್ತೀವಿ ಅಂತೇಳಿ ಪಾಲಕರು ಆಶ್ವಾಸನೆಯನ್ನು ನೀಡ್ತಾ ಇದ್ದಾರೆ.
ಓಕೆ, ಈ ಮಕ್ಕಳಿಗೆ ಒಂದು ಶಿಕ್ಷಣದ ಬಗ್ಗೆ ಧೈರ್ಯ ಬರಲಿಕ್ಕೆ ನಾವಿನ ಶಿಕ್ಷಣವನ್ನು ಮುಂದುವರಿಸಬೇಕು, ನಾವು ವಾಪಸ್ಸು ಇನ್ನೆಯ ಬಾಲಕಾರ್ಮಿಕತೆಗೆ ಹೋಗಬಾರದು ಅನ್ನೋಂತೇಳಿ ಮನವರಿಕೆ ಆಗಲಿಕ್ಕೆ ಅವರಲ್ಲಿ ಧೈರ್ಯ ಬರಲಿಕ್ಕೆ ಎಂತೆಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ ನಿಮ್ಮ ಶಾಲೆಯಲ್ಲಿ?
ಮಾರ್ಚ್ ಕೊನೆಯಲ್ಲಿ ರಾಜ್ಯದಲ್ಲೇ ಪ್ರಪ್ರಥಮವಾಗಿ ರಾಯಚೂರು ಜಿಲ್ಲೆಯಲ್ಲಿ ಬಾಲಕಾರ್ಮಿಕ ಶಾಲೆಯ ಮಕ್ಕಳಿಗೆ ಅಂತಲೇ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು.
ಫಸ್ಟ್ ಟೈಮ್
ರಾಜ್ಯದಲ್ಲೇ ಪ್ರಥಮ ಎಲ್ಲ ಶಾಲೆ ಮಕ್ಕಳಿಗೆ. ಅದೇ ರೀತಿಯಾಗಿ ಈ ವರ್ಷ ಗೇತನ ಅಂತೇಳಿ ಒಂದು ಸಂಸ್ಥೆ ಇದೆ, ಆ ಸಂಸ್ಥೆಗೆ ನಾವು ಪತ್ರ ವ್ಯವಹಾರ ನಡೆಸಿದ್ದೇವೆ, ಅವರು ಬಂದು ಈ ಮಕ್ಕಳಿಗೆ ಸಾಹಸ ಕ್ರೀಡೆಗಳನ್ನು ನಡೆಸುವುದಾಗಿ ನಮಗೆ ಆಶ್ವಾಸನೆ.
ವರ್ಷಕ್ಕೊಂದೊಂದು
ವಿಶೇಷ ಕಾರ್ಯಕ್ರಮ ನಡೆಯುತ್ತಿದೆ. ಈ ಮಗು ಬಾಲಕಾರ್ಮಿಕ ಮಕ್ಕಳು ಅಂದರೆ ಕೆಲಸ ಮಾಡ್ತಕ್ಕಂಥದ್ದು ಅಲ್ಲಿ ಕಳತನ ಮಾಡ್ತಕ್ಕಂಥ ಮಕ್ಕಳು ಅಂತ ಹೇಳ್ತಾರೆ. ತಮಗೆ ಒಂದು ಸನ್ನಿವೇಶವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಮಾನ್ವಿ ತಾಲೂಕಿನ ಪೋತ್ನಾಳ ಗ್ರಾಮದಲ್ಲಿರುವಂತಹ ಚಿಲಿಪಿಲಿ ಬಾಲಕಾರ್ಮಿಕ ಶಾಲೆಯ 4 ಮಕ್ಕಳಿಗೆ 450,000 ಚಿನ್ನಾಭರಣ ಸಿಕ್ಕಿತ್ತು. ಆ ಮಕ್ಕಳು ಆ ಮಗುವನ್ನು ಬಂಗಾರದ ಬ್ಯಾಗನ್ನು ಒಯ್ದು ಶಿಕ್ಷಕರಿಗೆ ನೀಡಿದಾಗ ಆ ಶಿಕ್ಷಕಿಯು ಆ ಬ್ಯಾಗಿನಲ್ಲಿದ್ದ ವಿಸಿಟಿಂಗ್ ಕಾರ್ಡ್ ನೋಡಿ ಆ ವಿಸಿಟರ್ಗೆ ಕಾಲ್ ಮಾಡಿದ ನಂತರ ಅವರು ಬಂದು ಯಾವ್ಯಾವ ಸಾಮಗ್ರಿಗಳಿದ್ದಾವೆ ಅಂತ ಅವರೆಲ್ಲ ಹೇಳಿದ ನಂತರ ಅದನ್ನು ಕೊಟ್ಟರು. ಸೊ ಈ ರೀತಿ ಪ್ರಾಮಾಣಿಕತೆಯನ್ನು ಬಾಲಕಾರ್ಮಿಕ
ಮಕ್ಕಳಲ್ಲಿ
ಬಾಲಕಾರ್ಮಿಕ ಶಾಲೆ ಈ ಮಕ್ಕಳು ಎಲ್ಲ ತಮ್ಮ ಮಕ್ಕಳ ತರನೇ ಒಳ್ಳೆಯ ಮಕ್ಕಳು,
ಎಲ್ಲ ಒಳ್ಳೆಯ ಮಕ್ಕಳು,
ಒಳ್ಳೆಯ ಭೇದ ಭಾವ ಇಲ್ಲ. ಆ ಮಕ್ಕಳು ಈ ಶಾಲೆಯಲ್ಲಿ ಬಂದ ನಂತರ ಯಾವ ರೀತಿ ಪರಿವರ್ತನೆಗೊಂಡಿದೆ ನಿದರ್ಶನ. ನಮ್ಮಲ್ಲಿ ಆಟ ಸಾಮಗ್ರಿಯ ಅದಕ್ಕೆ ವಿಶೇಷವಾದ ಅನುದಾನವಿಲ್ಲ. ಈ ವರ್ಷ ಯುನಿಸೆಫ್ ಅವರ ಸಹಯೋಗದೊಂದಿಗೆ ಎಲ್ಲ ಮಕ್ಕಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಲಾಗಿದೆ ಮತ್ತು ಒಟ್ಟು ಪುಸ್ತಕಗಳನ್ನು ಕೂಡ ವಿತರಿಸಿದ್ದಾರೆ. ಇದೇ ರೀತಿ ಡೋನರ್ಸ್ಗಳ ಮುಖಾಂತರ ಅವ್ರ ಸಂಗ್ರಹಣೆ ಮಾಡಿ ಮಕ್ಕಳಿಗೆ ನೀಡ್ತಾ ಇದೆ.
ಯಾವುದೇ ಕೊರತೆ
ಯಾವುದೇ ಮಗು ಅಲ್ಲಿ ಮನೋರಂಜನೆಯ ಜೊತೆಗೆ ಬರೀ ಶಿಕ್ಷಣ ಮಾತ್ರವಲ್ಲ ಮನೋರಂಜನೆಯಲ್ಲಿ ಕೂಡ ಮುಂದೆ ಇರಬೇಕಂತೇಳಿ ಎಲ್ಲ ಸಾಮಗ್ರಿಗಳನ್ನು
ಒದಗಿಸ್ತಾ ಇದ್ದಾರೆ. ಕೇಳುಗರೆ, ಇಡೀ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಮತ್ತು ಅದನ್ನು ಅನುಷ್ಠಾನ ಮಾಡುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳು ಎಷ್ಟು ಉತ್ತಮವಾಗಿ ಮಕ್ಕಳನ್ನು ಮುಖ್ಯ ಶಿಕ್ಷಣ ವಾಹಿನಿಗೆ ತಂದು ಬಾಲಕಾರ್ಮಿಕತೆಯಿಂದ ಹೊರತಂದು ಅವರಿಗೆ ಶಿಕ್ಷಣದ ದಾರಿಯನ್ನು ತೋರಿಸ್ತಾ ಇದ್ದಾರೆ ಅಂತ ತಾವು ಕೇಳಿದಿರಿ. ಅದರ ಜೊತೆಗೆ ಕೂಡ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಇದು ಅಪರಾಧ. ಯಾವುದೇ ಮಾಲೀಕರು ಅಥವಾ ಕುಟುಂಬಸ್ಥರು ಅಥವಾ ತಂದೆ ತಾಯಿಗಳು ಯಾರೂ ಕೂಡ ಮಕ್ಕಳನ್ನು ಕೆಲಸಕ್ಕೆ ಇಟ್ಕೊಳ್ಳುವಂಗಿಲ್ಲ, ಕೆಲಸಕ್ಕೆ ಕಳಿಸೋಂಗಿಲ್ಲ ಅನ್ನುವಂಥ ಸಂದೇಶವನ್ನು ಕೂಡ ನೀಡಿದ್ದಾರೆ. ಕಾನೂನು ಪ್ರಕಾರ ಇದು ಅಪರಾಧ, ನಿಮ್ಮ ಮೇಲೆ 20,000 ದಂಡ ಆಗುತ್ತೆ, 3 ತನಕ ಪ್ರಕರಣ ಕೂಡ ದಾಖಲಾಗ್ಬೋದು, ಜೊತೆಗೆ 3 ಜೈಲು ಕೂಡ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಮಾಲೀಕರಾಗಲಿ ಅಥವಾ ಪೋಷಕರಾಗಲಿ ಮಕ್ಕಳನ್ನು ಕೆಲಸಕ್ಕೆ ಇಟ್ಕೊಳ್ಳುವ ಅಥವಾ ಕಳಿಸುವ ಪ್ರಕ್ರಿಯೆ ಕೈ ಹಾಕೋದು ಬೇಡ, ಮಕ್ಕಳ ಶಿಕ್ಷಣಕ್ಕೆ ನಾವು ಸ್ಪಂದಿಸೋಣ ಅಂತೇಳಿ ಹೇಳ್ತಾ, ಕೊನೆಯದಾಗಿ ರೆಡ್ಡಿಯವರೇ, ನೀವು ಇಂಥ ಮಕ್ಕಳಲ್ಲಿ ನೀವು ತಾಲೂಕುಗಳಲ್ಲಿ ಹೇಳಿದರೆ 5-3 ಅಂಥ ಮಕ್ಕಳನ್ನು ನಾವು ದಾಖಲಿಸಬೇಕು ಅಂತ ಹೇಳಿ, ಆದರೆ ನಮ್ಮ ಸಾರ್ವಜನಿಕರು ಯಾರನ್ನು ಸಂಪರ್ಕಿಸ್ಬೋದು ಅನ್ನುವಂಥ ನಿಮ್ಮ ಕಚೇರಿಯ ನಂಬರನ್ನು ಹೇಳಿದರೆ ನಮ್ಮ ಸಾರ್ವಜನಿಕರಿಗೆ ಸಹಾಯ ಆಗುತ್ತೆ.
ನಮ್ಮ ಕಚೇರಿಯ ನಂಬರ್ ಬಂದುಬಿಟ್ಟು 08532227581.
ಇನ್ನೊಮ್ಮೆ ಹೇಳಿ,
08532227581.
ಅದೇ ರೀತಿ ಸ್ಥಳೀಯ ತಹಸೀಲ್ದಾರ್ಗಳಿಗೂ ತಾವು ದೂರು ನೀಡಬಹುದು, ಸ್ಥಳೀಯ ಕಾರ್ಮಿಕ ನಿರೀಕ್ಷಕರಿಗೂ ತಾವು ದೂರು ನೀಡಬಹುದು ಮತ್ತು ಶಿಕ್ಷಣ ಇಲಾಖೆಯ ಬಿಒಗಳಿಗೂ ದೂರು ನೀಡಬಹುದು.
ನಿಮ್ಮ ಮಕ್ಕಳನ್ನು ಶಿಕ್ಷಣ ವಾಹಿನಿ ಕಳಿಸಲಿಕ್ಕೆ ಅವರ ಸಹಕಾರ ಪಡಿಬೋದು ಅಂತ ಕೂಡ ಹೇಳಿದ್ದಾರೆ ಮಂಜುನಾಥ್ ಅವರೇ ಹಾಗೂ ರವಿಯವರೇ. ಒಳ್ಳೆ ಮಾಹಿತಿಯನ್ನು ನಮ್ಮ ರಾಯಚೂರು ಸಾರ್ವಜನಿಕರಿಗೆ ನೀಡಿದ್ದೀರಿ. ನಾವೆಲ್ಲರೂ ಕೂಡ ಶಿಕ್ಷಣದತ್ತ ಹೋಗೋಣ, ಶಿಕ್ಷಣವನ್ನು ಮುಂದುವರಿಸುವ ಮುಖಾಂತರ ರಾಯಚೂರನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯೋಣ ಅಂತ ಹೇಳ್ತಾ ಆಕಾಶವಾಣಿ ಕೇಂದ್ರಕ್ಕೆ ಬಂದು ಮಾಹಿತಿ ನೀಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ನಮಸ್ಕಾರ, ಅಭಿನಂದನೆ.
ನಮಸ್ಕಾರ. ನಮಸ್ಕಾರ.
ಇದುವರೆಗೆ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಮಕ್ಕಳ ಸಂರಕ್ಷಣೆ ಕುರಿತು ಮಾಹಿತಿ ಹಾಗೂ ಯಶೋಗಾಥೆಗಳ ಪರಿಚಯಾತ್ಮಕ ರೇಡಿಯೋ ಆಧಾರಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ನಿರ್ಮಾಣ ಮತ್ತು ಪ್ರಾಯೋಜಕರು, ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಮಾರ್ಗದರ್ಶನ ಸನ್ಮಾನ್ಯ ಶ್ರೀ ಎಸ್ಎನ್ ನಾಗರಾಜು, ಜಿಲ್ಲಾಧಿಕಾರಿಗಳು ರಾಯಚೂರು. ಪರಿಕಲ್ಪನೆ, ನಿರ್ವಹಣೆ ಮತ್ತು ನಿರೂಪಣೆ ಕೆ ರಾಘವೇಂದ್ರ ಭಟ್. ಸಂಯೋಜಕರು ಯುನಿಸೆಫ್ ಮಕ್ಕಳ ಸಂರಕ್ಷಣಾ ಯೋಜನೆ ರಾಯಚೂರು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಬಿಡಿ ಕಾಂಬ್ಳೆ, ಧ್ವನಿ ಮುದ್ರಣ ಸಹಕಾರ ಬಿ ನರಸಿಂಹ್ಲು, ಅನ್ನಪೂರ್ಣ ಅರೋಲಿ. ಕೇಳುಗರಿಗೆ ವಿಶೇಷ ಸೂಚನೆ, ಪ್ರತಿ ಸರಣಿ ಕುರಿತು ವಿಶೇಷ ಲೇಖನ, ಪ್ರಬಂಧ, ಅನಿಸಿಕೆ, ಅಭಿಪ್ರಾಯಗಳು ಹಾಗೂ ಚಿತ್ರಕಲೆ ಸ್ಪರ್ಧೆಯನ್ನು ಯೋಜಿಸಲಾಗಿದೆ. ಆಯ್ದ 10 ಉತ್ತಮ ಬರಹಗಳಿಗೆ ಮತ್ತು 10 ಚಿತ್ರಕಲೆಗೆ ಆಕರ್ಷಕ ಬಹುಮಾನಗಳನ್ನು ಜಿಲ್ಲಾಡಳಿತ ಮತ್ತು ಯುನಿಸೆಫ್ ಯೋಜನೆಯಿಂದ ನೀಡಲಾಗುವುದು. ಇಂದಿನ ಮಕ್ಕಳು, ಇಂದಿನ ಪ್ರಜೆಗಳು ಮಕ್ಕಳ ಸಂರಕ್ಷಣೆ ಕುರಿತು ರೇಡಿಯೋ ಆಧಾರಿತ ಜಾಗೃತಿ ಕಾರ್ಯಕ್ರಮ ಕೇಳಿ. ಮಕ್ಕಳ ಸಂರಕ್ಷಣೆಗೆ ಮುಂದಾಗಿ